ప్రపన్న పారిజాతాయ తోత్రవేత్రైకపాణయ జ్ఞానముద్రాయ కృష్ణాయ గీతామృతదుహే నమః. ఏడనే అధ్యాయదలి కృష్ణ హేళిద్ద స్థూల ప్రకృతియల్లి తాను సూక్ష్మస్థితియల్లి అడగిద్దేన ఎందు. ఇదు నమ్మ మనస్సు పడయబేకాద, జ్ఞానద దారియల్లి సాగబేకాదరే పడయబేకాద అరివిన కురితాద మార్గదర్శన. మన్ను మన్నెందు నోడువరిగె భగవంతన అరివిల్ల, అరివాగదు. మన్నను గంధవతి ఎందు నోడువరు ಒಂದು ಹೆಜ್ಜೆ ಮುಂದೆ ಇದ್ದಾರೆ ಎಂದ. ಪುಣ್ಯೋಗಂಧ ಪೃಥ್ವಿಯಾಂಚ, ಮಣ್ಣಿನ ಕಂಪು ನಾನು ಎಂದ, ಅಥವಾ ಮಣ್ಣಿನಲ್ಲಿ ಕಂಪು ನಾನು ಎಂದ. ನೀರನ್ನು ನೀರೆಂದಲ್ಲ, ನೀರನ್ನು ರಸವತಿ ಎಂದು ನೋಡುವವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹೀಗೆ ನೋಡಿದಾಗ ಮಾತ್ರ, ಅಂದರೆ ನಾವು ಸೂಕ್ಷ್ಮಜ್ಞರಾದಾಗ ಮಾತ್ರ, ನಮ್ಮ ಅನುಭವದ ಬಗ್ಗೆ ಪ್ರಾಮಾಣಿಕರಾದಾಗ ಮಾತ್ರ ಮುಂದಿನ ದಾರಿ. ಮಣ್ಣಿನಲ್ಲಿ ಕಂಪನ್ನು ಕಂಡವರು ಮಣ್ಣನ್ನು ಮಲಿನಗೊಳಿಸಲಾರರು. ನೀರಿನಲ್ಲಿ ರಸವನ್ನು ಕಂಡವರು ನೀರನ್ನು ಮಲಿನಗೊಳಿಸಲಾರರು. ಹೀಗೆ ತಿಳಿಯಲಾರದ ಮಂದಿ ಆಳ್ವಿಕೆಯ ಸೂತ್ರಗಳನ್ನು ಹಿಡಿದಿದ್ದರೆ ನಾಗರಿಕತೆಯೇ ಕೆಡುತ್ತದೆ, ಕಾಲ ಕೆಡುತ್ತದೆ. ಕೆಟ್ಟ ಕಾಲ ಬಂತು ಎನ್ನುವುದಕ್ಕೆ ಮಹಾಭಾರತದಲ್ಲಿ ವ್ಯಾಸರು ಬಳಸಿದ ಮಾತೊಂದಿದೆ. ಪೃಥ್ವಿ ಗತ ಯೌವನ, ಮಣ್ಣಿನ ಕಂಪು ಉಡುಗಿತು, ಉಪ್ಪು ರುಚಿ ಕಳಕೊಂಡಿತು ಎಂದಂತೆ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇಂಥ ಕಾಲವನ್ನು ನಾಸ್ತಿಕ್ಯದ ಕಾಲ ಎನ್ನಬೇಕು. ದೇವರು ಮಣ್ಣಿನಲ್ಲಿ ಕಂಪಾಗಿದ್ದಾನೆ. ಆಸ್ತಿಕ್ಯವೆಂದರೆ ಈ ಕಂಪಿನ ಪ್ರಜ್ಞೆ, ಪ್ರಜ್ಞೆಯ ಸೂಕ್ಷ್ಮತೆ. ಇದನ್ನು ತಿಳಿಯದ ತಿಳಿಯಲಾಗದ ಆಸ್ತಿಕತೆ ಎಂಥ ಆಸ್ತಿಕತೆ ಎಂದು ಕೇಳಬೇಕೆನಿಸುತ್ತದೆ. ಇರಲಿ, ಮಣ್ಣಿನಲ್ಲಿ ಕಂಪಾಗಿರುವವನು, ನೀರಿನಲ್ಲಿ ರಸವಾಗಿರುವವನು ಮನುಷ್ಯರಲ್ಲಿ ಏನಾಗಿದೆ? ಪೌರುಷಂ ನೃಷು, ಮನುಷ್ಯರಲ್ಲಿ ಪೌರುಷ ಅಂದರೆ ಸಾಧಿಸುವ ಸಾಮರ್ಥ್ಯ, ಯಾವುದನ್ನೇ ಆದರೂ ಸಾಧಿಸುವ ಸಾಮರ್ಥ್ಯ. ವೀರತನದ ಅಸ್ಮಿತೆ, ಕ್ಲೈಬ್ಯವಲ್ಲದ ಹೇಡೆಯಾಗಲಲ್ಲದ ಆತ್ಮ ಗೌರವ, ಇವೆಲ್ಲ ಪೌರುಷ ಎಂಬ ಪದದಿಂದ ಧ್ವನಿತ. ಆದರೆ ನಿಜವಾದ ಪೌರುಷ ಯಾವುದರಲ್ಲಿದೆ ಎಂದರೆ ಭಗವಂತನಿಗೆ ಪ್ರಪನ್ನನಾಗುವುದರಲ್ಲಿದೆ. ಪೌರುಷ ಮತ್ತು ಪ್ರಪತ್ತಿ ಅಥವಾ ಶರಣಾಗತಿ, ಇವು ಒಂದೇ ಸತ್ಯದ ಎರಡು ಮುಖಗಳು. ಪೌರುಷವಂತನಿಗೆ ಶರಣಾಗತನಾಗುವುದು ಸಾಧ್ಯ. ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೇ. ಭಗವಂತನಿಗೆ ಶರಣಾದಾಗ ನಿಜವಾದ ಪೌರುಷದ ಅಭಿವ್ಯಕ್ತಿಯಾಗುತ್ತದೆ. ಇದೊಂದು ವಿಚಿತ್ರ. ಈ ಲೋಕದ, ಈ ಸಂಸಾರದ ಮಾಯೆಯನ್ನು ದಾಟುವುದೇ ನಿಜವಾದ ಪೌರುಷದ ಸಾರ್ಥಕತೆ. ಅದು ಸಾಧ್ಯವಾಗುವುದು ಶರಣಾಗತನಾದಾಗ ಮಾತ್ರ. ಈ ಗುಟ್ಟನ್ನು ಸೂಕ್ಷ್ಮಜ್ಞನಾದ ಭಗವಂತನೇ ತಿಳಿಸಬೇಕು. ಸ್ಥೂಲದಲ್ಲಿರುವ ಸೂಕ್ಷ್ಮತತ್ವವೇ ಭಗವಂತನ ನೆಲೆ, ಮನುಷ್ಯರಲ್ಲಿರುವ ಪೌರುಷದಂತೆ. ಆ ಪೌರುಷವು ಶರಣಾಗತಿಯಾಗಿ ಪರಿವರ್ತಿತವಾಗುವುದು ಸೂಕ್ಷ್ಮತತ್ವದ ಸೂಕ್ಷ್ಮಾತ್ ಸೂಕ್ಷ್ಮತರವಾದ ನೆಲೆ. ಇದು ಭಗವಂತನನ್ನು ಅರಿಯುವ ದಾರಿ. ಈ ದಾರಿಯನ್ನು ಭಗವಂತನೇ ಹೇಳಬೇಕು, ಏಕೆಂದರೆ ಹೇಳದೆ ದಾರಿ ತಿಳಿಯಲಾರದು. ಮಾಯೆಯಿಂದ ಮನಸ್ಸು ಬುದ್ಧಿ ಮುಸುಕಿರುವಾಗ ದಾರಿ ತಿಳಿಯಲಾರದು. ತಿಳಿದದ್ದೆಲ್ಲ ಸರಿಯಾದ ದಾರಿಯಲ್ಲ. ಮಾಯೆಯ ಅಪಹೃತ ಜ್ಞಾನಾಹ, ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅರಿವುಗೆಟ್ಟ ಮಂದಿ ಎಂಬ ಮಾತು ಕೃಷ್ಣನಿಂದ ಬಂದಿದೆ. ಇನ್ನೊಂದು ಮಾತನ್ನು ಕೃಷ್ಣ ಹೇಳಿದ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ. ಮಾಯೆಯ ಮುಸುಕನ್ನು ನಾನೇ ಹೊದ್ದಿದ್ದೇನೆ, ಆದುದರಿಂದ ನಾನು ಬಯಲಾಗಿಲ್ಲ, ಆದುದರಿಂದಲೇ ಜನ ನನ್ನನ್ನು ತಪ್ಪು ತಿಳಿಯುತ್ತಿರುವುದು. ಮಾಯೆ ನಾನು ಹೊತ್ತುಕೊಂಡ ಮುಸುಕು, ಅಂದರೆ ನಾನದನ್ನು ಬೇಕೆಂದಾಗ ಕಿತ್ತೆಸೆಯಬಲ್ಲೆ. ನನಗೆ ಅದರ ಹಂಗಿಲ್ಲ, ಆದರೆ ಮಾಯೆಗೆ ಮಾತ್ರ ನನ್ನ ಹಂಗಿದೆ. ಮಾಯೆಗೆ ನ್ಯಾಯ ಒದಗಿಸಬೇಕೆಂದೇ ನಾನದರ ಮುಸುಕಿನಲ್ಲಿ ಇದ್ದೇನೆ. ಯಾರಿಗೆ ಮಾಯೆಯನ್ನು ಮೀರಬೇಕಾಗಿದೆ ಅಂಥವರು, ಯಾರಿಗೆ ಮೀರಬೇಕಾಗಿದೆ ಅಂಥವರು ನನ್ನಲ್ಲಿ ಶರಣಾಗುವರು. ಮುಚ್ಚುವುದು ಮತ್ತು ತೆರೆದುಕೊಳ್ಳುವುದು ಎಂಬ ಪದಗಳನ್ನು ಬಳಸಿ ಸಮಾವೃತ ಮತ್ತು ಪ್ರಕಾಶ ಎಂಬ ಪದವನ್ನು ಬಳಸಿ ನಮ್ಮ ಪ್ರಜ್ಞೆಯಲ್ಲಿ ಆಗಬೇಕಾದ ಪಲ್ಲಟವನ್ನು ಕೃಷ್ಣ ಸೂಚಿಸಿದ್ದಾನೆ. ಏಳನೆಯ ಅಧ್ಯಾಯದ ಕೊನೆಯಲ್ಲಿ ಅಧಿಭೂತ, ಅಧಿದೈವ, ಅಧ್ಯಾತ್ಮ, ಅಧಿಯಜ್ಞಗಳ ವಿಷಯ ಬಂದಿದೆ. ಎಂಟನೆಯ ಅಧ್ಯಾಯ ಈ ಪರಿಭಾಷೆಗಳ ವಿವರಣೆಯಿಂದಲೇ ಪ್ರಾರಂಭವಾಗುತ್ತೆ. ಅಧಿಭೂತಂ ಕ್ಷರೋಭಾವ. ಕ್ಷರ ಎಂದರೆ ನಾಶವಾಗತಕ್ಕ, ನಾಶವುಳ್ಳ ಅಂದರೆ ಹುಟ್ಟಿ ಸಾಯುವ ಎಲ್ಲ ಜೀವರಾಶಿ ದೇಹ ಸಂಬಂಧವನ್ನು ಹೊಂದಿ ಆದುದರಿಂದ ಹುಟ್ಟು ಬೆಳವಣಿಗೆ ಸಾವು ಎಂಬ ಪರಿಣಾಮಗಳನ್ನು ಹೊಂದುವ ಎಲ್ಲ ಜೀವರಾಶಿ ಇದು ಕ್ಷರ. ಇದು ಅಧಿಭೂತ ಎಂಬ ಸಂಜ್ಞೆಯುಳ್ಳದ್ದು. ಇದು ಹಿಂದೆ 7ನೇ ಅಧ್ಯಾಯದಲ್ಲಿ ಹೇಳಿದ ಅಪರಾ ಪ್ರಕೃತಿ. ಇದು ಸ್ಥೂಲ. ಪುರುಷಶ್ಚ ಅಧಿ ದೈವತಂ. ಅಧಿ ದೈವವೆಂದರೆ ಸೂಕ್ಷ್ಮ ಚೇತನಾತ್ಮಕ ಪರಾಪ್ರಕೃತಿ. ಹುಟ್ಟಿ ಸಾಯುವ ಎಲ್ಲ ದೇಹಗಳಲ್ಲಿದ್ದು ತಾನು ಸಾಯದ. ವಿಚಿತ್ರವೆಂದರೆ ತಾನು ಇದ್ದುದರಿಂದಲೇ ದೇಹಗಳನ್ನು ಪ್ರಕೃತಿಯ ಪರಿಣಾಮಗಳಿಗೆ ಒಳಪಡುವಂತೆ ಮಾಡುವ ತತ್ವ. ಆದುದರಿಂದ ಇದಕ್ಕೆ ಪುರುಷ ಎಂಬ ಸಂಜ್ಞೆ. ಅಧಿಯಜ್ಞೋಹ ಮೇವಾತ್ರ ದೇಹೇ. ಹುಟ್ಟು ಸಾವುಗಳ ಸೃಷ್ಟಿ ಲಯಗಳ ಈ ಎಲ್ಲ ಪ್ರಕೃತಿ ವ್ಯಾಪಾರವನ್ನು ಯಜ್ಞ ಎಂದು ಭಾವಿಸಿದರೆ ಇದಕ್ಕೆಲ್ಲ ಕಾರಣನಾದ ಯಜ್ಞ ಪುರುಷ ನಾನು. ಆದುದರಿಂದ ನಾನು ಅಧಿಯಜ್ಞ ಎಂದು ಸಂಜ್ಞಿತನಾಗಿರುವೆ ಎಂದ ಕೃಷ್ಣ. ಇನ್ನು ಅಧ್ಯಾತ್ಮ ಕಿತ್ತರೇನು? ಇದು ಕೃಷ್ಣನ ಉತ್ತರ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ಜೀವದ ಸ್ವಭಾವ ಅಥವಾ ಜೀವಸ್ವರೂಪ. ಮಾಯೆಯ ಬಗ್ಗೆ, ಮಾಯೆಯಿಂದ ಅತೀತನಾಗಿರುವ ಭಗವಂತನ ಬಗ್ಗೆ, ಭಗವಂತನನ್ನು ನೆಮ್ಮಿ ಈ ಮಾಯೆಯಿಂದ ಪಾರಾಗಬೇಕೆನ್ನುವ ತನ್ನ ಬಿಡುಗಡೆಯ ಬಗೆಗಿನ ಅರಿವೆಲ್ಲ ಒಂದೊಂದು ಜೀವದ ಸ್ವಭಾವ, ಒಂದೊಂದು ಜೀವದ ಸ್ವಭಾವಕ್ಕೆ ಸಂಬಂಧಿಸಿದ್ದು ಎನ್ನುವುದು ಇಲ್ಲಿನ ನಿಲು. ಈಗ ಇನ್ನೊಂದು ಗುಟ್ಟನ್ನು ಹೇಳುತ್ತಾನೆ ಕೃಷ್ಣ. ಅದು ಅಂತ್ಯಕಾಲಕ್ಕೆ ಅಂದರೆ ನಮ್ಮ ಸಾವಿನ ಹೊತ್ತಿಗೆ ಸಂಬಂಧಿಸಿದ ಗುಟ್ಟು. ಅಂತಕಾಲೇ ಚ ಮಾಮೇ ವಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಕೊನೆಗಾಲದಲ್ಲಿ ಅಂದರೆ ಸ್ಥೂಲವಾದ ದೇಹವನ್ನು ಸೂಕ್ಷ್ಮವಾದ ಜೀವವು ಬಿಟ್ಟಗಲುವ ಹೊತ್ತಿನಲ್ಲಿ, ಜೀವವು ದೇಹವನ್ನು ತೊರೆಯಲೇಬೇಕಾದುದರಿಂದ ದೇಹವು ತೊರೆಯಲೇಬೇಕಾದ ವಸ್ತು ಎಂದು ಪ್ರಕೃತಿಯ ಈ ಗತಿಯನ್ನು ಅರ್ಥ ಮಾಡಿಕೊಂಡು ಯಾರು ಭಗವಂತನನ್ನು ಆ ಹೊತ್ತಲ್ಲಿ ನೆನೆಯುತ್ತಾರೆ ಅಂಥವರು ಮದ್ಭಾವಂ ಯಾತಿ, ಅವರು ನನ್ನ ಸ್ಥಿತಿಯನ್ನು ಅಂದರೆ ಹುಟ್ಟು ಸಾವುಗಳಿಲ್ಲದ ಸ್ಥಿತಿಯನ್ನು ಪಡೆಯುತ್ತಾರೆ. ಈ ಮಾತು ಉನ್ನತವಾದುದಾಗಿದೆ. ಸಾವನ್ನು ಹೇಗೆ ತಾಂತ್ರಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಲ್ಲಿ ಪ್ರಕೃತಿಯಲ್ಲಿಯೇ ಬಂಧನದ ಕಾಲ ಮತ್ತು ಬಿಡುಗಡೆಯ ಕಾಲ ಹೇಗೆ ಸೇರಿವೆ ಎಂದು ತಿಳಿಸುವಲ್ಲಿ ನೆನಪು ಅಥವಾ ಸಂಸ್ಕಾರ ನಮ್ಮ ಹುಟ್ಟು ಸಾವುಗಳನ್ನು ತೀರ್ಮಾನಿಸಬಲ್ಲಷ್ಟು ಪ್ರಭಾವಶಾಲಿ ಎಂದು ತಿಳಿಸುವ ಮೂಲಕ ಈ ಮಾತು ಗಹನ ಗಂಭೀರವಾಗಿದೆ. ಭಗವಂತನನ್ನು ಹೇಗೆ ನೆನೆಯಬೇಕು? ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಕವಿಂ ಅಂದರೆ ಎಲ್ಲವನ್ನೂ ಬಲ್ಲವನು, ಸರ್ವಜ್ಞ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಭೂತ ಭವಿಷ್ಯ ವರ್ತಮಾನವನ್ನೆಲ್ಲ ನಾನು ಬಲ್ಲೆ, ನನ್ನನ್ನು ಬಲ್ಲವರು ಮಾತ್ರ ಇಲ್ಲ ಎಂದು. ಅವನು ಎಲ್ಲವನ್ನೂ ಬಲ್ಲವನೆಂದು ನಾವವನನ್ನು ನೆನೆಯಬೇಕಲ್ಲದೆ ಅಂಥವನನ್ನು ನಾವು ಬಲ್ಲೆವು ಎಂದಲ್ಲ. ಪುರಾಣಂ, ಈ ಸೃಷ್ಟಿಗಿಂತಲೇ ಇದೆಲ್ಲ ಪ್ರಾರಂಭವಾಗುವುದಕ್ಕಿಂತ ಮುನ್ನವೇ ಕಾಲದ ಹಂಗೇ ಇಲ್ಲದ ಕಾಲದಲ್ಲಿ ಇದ್ದವನು ಪುರಾಣ, ನಮ್ಮೆಲ್ಲರ ಪೂರ್ವಿಕ. ಅನುಶಾಸಿತಾರಂ, ಸೃಷ್ಟಿಯನ್ನು ಕಾಲದೇಶಗಳನ್ನು ನಿಯಮಿಸಬಲ್ಲವನು. ಈ ಪ್ರಕೃತಿಯೇ ಅವನ ಅನುಶಾಸನಕ್ಕೆ ಬದ್ಧ. ಅಣೋರಣೀಯ, ಅಣುವಿಗಿಂತಲೂ ಅಣು. ನಮ್ಮ ಬುದ್ಧಿ ಯಾವ ಕಾಲದಲ್ಲಿಯೇ ಆದರೂ ಕಂಡುಕೊಳ್ಳಬಹುದಾದ ಅತಿ ಸೂಕ್ಷ್ಮ ಸಂಗತಿಗಿಂತಲೂ, ನ್ಯಾನೋ ಸಂಗತಿಗಿಂತಲೂ ಅವನು ಸೂಕ್ಷ್ಮನಾಗಿರುವವನು. ಸರ್ವಸ್ಯ ಧಾತಾರಂ, ಎಲ್ಲವನ್ನೂ ಎಲ್ಲರನ್ನೂ ಪಾಲಿಸುವವನು. ಅಚಿಂತ್ಯಂ, ನಮ್ಮ ಯೋಚನಾ ಸಾಮರ್ಥ್ಯಕ್ಕೆ ಸಿಕ್ಕದವನು. ಆದಿತ್ಯವರ್ಣಂ, ಸೂರ್ಯನಂತೆ ಬೆಳಗುವವನು. ಮತ್ತು ತಮಸಃ ಪರಸ್ತಾತ್, ಕತ್ತಲಿನಿಂದ ಆಚೆಗಿರುವವನು. ಕತ್ತಲು ಎಂದರೆ ಪ್ರಕೃತಿ, ಕತ್ತಲು ಎಂದರೆ ಸಾವು, ಕತ್ತಲು ಎಂದರೆ ಅಜ್ಞಾನ, ಕತ್ತಲು ಎಂದರೆ ಅಸತ್, ಇವೆಲ್ಲದರಿಂದ ಆಚೆಗಿರುವವನು. ಹೀಗೆಂದು ಭಗವಂತನನ್ನು ನೆನೆಯಬೇಕು. ಈ ಮಾತಿನಲ್ಲಿ ತನ್ನನ್ನು ತಾನೇ ಭಗವಂತ ನೆನೆದಂತಿದೆ ನಮಗಾಗಿ. ಸಾವಿನ ಹೊತ್ತಿನಲ್ಲಿ ಹೀಗೆ ಸ್ಮರಿಸಲಾಗುವುದು ಜೀವನದ ಬಹುದೊಡ್ಡ ಸಾಧನೆ ಎನ್ನುತ್ತಾನೆ ಕೃಷ್ಣ. ಜೀವನದ ಉದ್ದಕ್ಕೆ ಈ ಸ್ಮೃತಿ ಹೀಗೆ ನಡೆದಿದ್ದರೆ ಮಾತ್ರ ಸಾವಿನ ಕ್ಷಣದಲ್ಲಿ ಈ ಉಚ್ಚಾಂಕ ಕ್ಲೈಮ್ಯಾಕ್ಸ್ ತಲುಪುವುದು ಸಾಧ್ಯ. ಹೀಗೆ ನೆನೆದು ದೇಹ ತೊರೆದವನು ಮರಳಿ ಸಂಸಾರಕ್ಕೆ ಬರುವುದಿಲ್ಲವಂತೆ. ಹೀಗಲ್ಲದೆ ಬೇರೆ ಹೇಗೆ ದೇಹವನ್ನು ತೊರೆದರೂ ಸಂಸಾರಕ್ಕೆ ಹಿಂತಿರುಗಲೇಬೇಕಂತೆ. ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನವಿತ್ಯ. ಜೀವವು ದೇಹವನ್ನು ತೊರೆದು ಶ್ರೇಷ್ಠವಾದ ಬ್ರಹ್ಮಲೋಕದ ತನಕ ಹೋದರೂ ಅಲ್ಲೇ ಇರುವಂತಿಲ್ಲ, ಮತ್ತೆ ಮರಳಲೇಬೇಕು, ಅಂದರೆ ಮತ್ತೆ ಹುಟ್ಟಲೇಬೇಕು. ಆದರೆ ನನ್ನನ್ನು ಪಡೆದವನು, ಅಂದರೆ ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ತೊರೆದವನು, ಅವನು ಮಾತ್ರ ಮರಳಿ ಬರಲಾರ. ಮತ್ತುಳಿದುವುದೆಲ್ಲ ಆವರ್ತನೆ, ಮತ್ತೆ ಮತ್ತೆ ಮರಳುವ ಪರಿಭ್ರಮಣ, ಇದು ಮಾಯೆಯ ಪ್ರಭಾವ. ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ಸಾವು, ಮತ್ತೆ ಮತ್ತೆ ಸಂಸಾರ. ಆದರೆ ನನ್ನನ್ನು ಶರಣಾದವನು ಈ ಮಾಯೆಯನ್ನು ಮೀರಬಲ್ಲನು, ಅಂದರೆ ಮತ್ತೆ ಸಂಸಾರವಿಲ್ಲ, ಬಂಧನವಿಲ್ಲ, ಇದು ಬಿಡುಗಡೆ. ಇದು ಮನುಷ್ಯ ಜೀವಿಯ ಮುಂದೆ ಭಗವಂತ ಕೃಷ್ಣ ಇಡುತ್ತಿರುವ ಪ್ರಶ್ನೆ. ಆವರ್ತನೆ ಬೇಕೋ, ಅಂದರೆ ಸಂಸಾರವೇ ನಿನಗೆ ಬೇಕೋ, ಅಥವಾ ಸಂಸಾರದಿಂದ ಬಿಡುಗಡೆ ಬೇಕೋ, ಅಂದರೆ ಮತ್ತೆ ಹುಟ್ಟದ ಸ್ಥಿತಿಗೆ ತಲುಪಬೇಕೋ? ಹುಟ್ಟಿನ ಸಾರ್ಥಕತೆ ಇದು ಯಾವುದರಲ್ಲಿ? ಹುಟ್ಟನ್ನು ದಾಟುವುದರಲ್ಲಿಯೇ, ಅಥವಾ ಮತ್ತೆ ಮತ್ತೆ ಹುಟ್ಟುವುದರಲ್ಲಿಯೇ? ಎಂಟನೆಯ ಅಧ್ಯಾಯದ ಕೊನೆಯಲ್ಲಿ ಯಾವ ಕಾಲದಲ್ಲಿ ದೇಹವನ್ನು ತೊರೆದರೆ ಎಂಥ ಪರಿಣಾಮಗಳು ಉಂಟಾಗುವವು ಎಂಬ ಮಾತನ್ನು ಕೃಷ್ಣ ಅಕ್ಕರೆಯಿಂದ ಹೇಳಿದ್ದಾನೆ. ದಕ್ಷಿಣಾಯನ, ಉತ್ತರಾಯಣ, ಪಿತೃಯಾಣ, ದೇವಯಾನ, ಶುಕ್ಲ, ಕೃಷ್ಣ ಗತಿಗಳ ಸೂಚನೆಯನ್ನು ಮಾಡಿದ್ದಾನೆ. ಉತ್ತರಾಯಣದ ಕಾಲದಲ್ಲಿ ಶರೀರ ತೊರೆಯದವರು ಭಗವಂತನನ್ನು ಸೇರುವರು, ಮರಳಿಬಾರದ ಸ್ಥಿತಿಯನ್ನು ಹೊಂದುವರು ಎಂಬ ಮಾತು. ಹಾಗೆಯೇ ದಕ್ಷಿಣಾಯನದಲ್ಲಿ ಮರಣ ಬಂದವರು ಮರಳಿ ಸಂಸಾರಕ್ಕೆ ಹಿಂತಿರುಗುವರು ಎಂಬ ಮಾತುಗಳಿವೆ. ಇದನ್ನೇಕೆ ಹೇಳುತ್ತಾನೆಂದರೆ, ತನ್ನ ಅನುಗ್ರಹವನ್ನು ಪಡೆದ ಸಾಧಕನನ್ನು ಮಾಯೆಯೇ, ಅಂದರೆ ಪ್ರಕೃತಿಯೇ ತನ್ನ ಅಧೀನದಿಂದ ಬಿಡುಗಡೆ ಮಾಡುತ್ತದೆ. ಭಗವಂತನ ಅನುಗ್ರಹ ಪಡೆದ ಸಾಧಕನನ್ನು ಮಾಯೆಯೇ ತನ್ನ ಅಧೀನದಿಂದ ಬಿಡುಗಡೆ ಮಾಡುತ್ತದೆ. ಅದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಯೆಯೇ ಒದಗಿಸುತ್ತದೆ ಎನ್ನುವುದು ಇಲ್ಲಿ ಮುಖ್ಯವಾದ ಮಾತು. ಇದು ಏಕಕಾಲದಲ್ಲಿ ಭಗವಂತನ ಅನುಗ್ರಹ ಮತ್ತು ಪ್ರಕೃತಿಯ ಅನುಗ್ರಹ. ಭಗವಂತನ ಅನುಗ್ರಹವನ್ನು ಅನುಸರಿಸಿ ಪ್ರಕೃತಿ ತಾನು ಸಾಧಕನಿಗೆ ಮಾಡಿದ, ಆದರೂ ಅದು ಪ್ರಕೃತಿಯೂ ಮಾಡಿದ ಅನುಗ್ರಹ ಎಂಬಂತೆ ಬಣ್ಣಿಸುವುದು ಕೃಷ್ಣನಿಗೆ ಮಾತ್ರ ಸಾಧ್ಯ.